हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। गोपप्रकरसङ्काशं गोपालार्चनतत्परं गोदेववन्द्यपादाब्जं गोपालाख्यगुरुं भजे। जलज्येष्ठनिभाकारं जगदीशपदाश्रयम् जगतीतरविख्यातं जगन्नाथगुरुं भजे। हरिकथामृतसारगुरुगणकरुणदिन्दापनितुपेळुवे परमभगवद्भक्तनिदर आदरदि केळुवदु। ಹನ್ನೊಂದನೆಯ ಪದ್ಯದ ಅರ್ಥ ಬರೆದುಕೊಳ್ಬೇಕು. ಮಾರುತನ ಗದೆಯಿಂದ ಮಾರುತ ಶಬ್ದವಾಚ್ಯರಾದ ವಾಯುದೇವರ ಗದಾಪ್ರಹಾರದಿಂದ ಮಾರುತ ಶಬ್ದವಾಚ್ಯರಾದ ವಾಯುದೇವರ ಗದಾಪ್ರಹಾರದಿಂದ ಲಿಂಗ ಶರೀರ ಪೋದ ಅನಂತರದಿ ಅನಾದಿಯಾದ ಅನಿತ್ಯವೂ ಆದ ಲಿಂಗ ಶರೀರ ಭಂಗವಾದ ಮೇಲೆ ಲಿಂಗ ಶರೀರ ಭಂಗವಾದ ಮೇಲೆ ನಿತ್ಯ ನರಕಕ್ಕೆ ಯೋಗ್ಯರಾದ ನಿತ್ಯ ನರಕಕ್ಕೆ ಯೋಗ್ಯರಾದ ತಮೋ ಗುಣದವರಾದ ದೈತ್ಯಾದಿಗಳು ತಮೋ ದ್ವಾರ ವೈರಿ ತಾಮಿಶ್ರ ಅಂಧ ತಾಮಿಶ್ರ ಮೊದಲಾದ ಐದು ಮಹಾ ಕಷ್ಟತಮವಾದ ನಿತ್ಯ ನರಕಗಳಲ್ಲಿ ಬಿದ್ದು ನಿತ್ಯ ನರಕಗಳಲ್ಲಿ ಬಿದ್ದು ಸ್ವರೂಪ ದುಃಖಗಳನ್ನು ಭವಿಸುತ್ತಿಹರು ತಮ್ಮ ತಮ್ಮ ಸ್ವರೂಪದಲ್ಲಿ ಇರತಕ್ಕಂಥ ದುಃಖಗಳನ್ನು ಅತ್ಯಂತ ತೀವ್ರವಾಗಿ ಅನುಭವಿಸುತ್ತಾ ಇರುತ್ತಾರೆ. ಇವರಿಗೆ ಹರಿಭಕ್ತರಲ್ಲಿ ವಿಷ್ಣು ಭಕ್ತರಲ್ಲಿ ಹರಿಯಲಿ ಸರ್ವ ನಿಯಾಮಕನಾದ ಶ್ರೀಹರಿಯಲ್ಲಿ ವೈರ ತಾರತಮ್ಯದಲ್ಲಿ ತಾರತಮ್ಯದಲ್ಲಿ ಇರುತ್ತಿಹದು ಕ್ರಮವಾಗಿ ಮನುಜಾಧಮರನ್ನ ಮೊದಲುಗೊಂಡು ಕಲಿಪರ್ಯಂತರವಾಗಿ ವೈರ ಮೊದಲಾದವುಗಳು ಅಂದರೆ ಶತ್ರುಭಾವ ದ್ವೇಷಾದಿಗಳು ಹೆಚ್ಚು ಹೆಚ್ಚಾಗಿ ಇರುತ್ತೆ. ಎಲ್ಲೆಲ್ಲಿ ಇರುತ್ತೆ ಎಂದರೆ ಸಂಸಾರದಲ್ಲಿ ಲಿಂಗಭಂಗದ ಪೂರ್ವ ದೆಸೆಯಲ್ಲಿ ಹಾಗೂ ತಮಸ್ಸಿನಲ್ಲಿ ಲಿಂಗಭಂಗ ನಂತರ ನಿತ್ಯ ನರಕದಲ್ಲೂ ತಾರತಮ್ಯ ಇದ್ದೇ ಇದೆ. ആ വൈരവും കളിയല്ലി ಎಲ್ಲರಿಗಿಂತ ಹೆಚ್ಚಾಗಿ ಇರುತ್ತೆ ಎಂದು ತಾತ್ಪರ್ಯ. ಆದ್ದರಿಂದ ಸಾತ್ವಿಕ ಜೀವರಾಶಿಗಳಿಗಾಗಲಿ ತಮೋ ಜೀವರಾಶಿಗಳಿಗಾಗಲಿ ತಾರತಮ್ಯವು ಸಂಸಾರಾವಸ್ಥೆಯಲ್ಲೂ ಹಾಗೂ ಲಿಂಗ ಭಂಗ ಆದ ಮೇಲೂ ಇದ್ದೇ ಇರುತ್ತೆ ಎಂದು ಸ್ಪಷ್ಟ ತಿಳಿಯಬೇಕೆಂದು ತಾತ್ಪರ್ಯ. ಮುಂದೆ ಹೇಳುತ್ತಾರೆ, ಜ್ಞಾನವೆಂಬುದೆ ಮಿಥ್ಯ ಅಸಮೀಚೀನ ದುಃಖ ತರಂಗವೇ, ಸಮೀಚೀನ ಬುದ್ಧಿ ನಿರಂತರದಿ ಕಲಿಗಿಹುದು. ದೈತ್ಯರುಳು ಇಲ್ಲಿ ಹೇಳ್ತಾ ಇದ್ದಾರೆ, ಅಸಮೀಚೀನ ದುಃಖ ತರಂಗವೇ. ಅಸಮೀಚೀನ ಬುದ್ಧಿ ನಿರಂತರದಿ ಕಲಿಗಿಹುದು ದೈತ್ಯರುಳು. ಹೀನಲೆನಿ ಪಳು ಶತ ಗುಣದಿ ಕಲಿ ಮಾನಿನಿಗೆ ಶತ ವಿಪ್ರಚಿತ್ತಿಗೆ ಊನ ಶತ ಗುಣ ಕಾಲ ನೇಮಿಯೆ ಕಂಸನೆನಿಸಿದನು. ಇಲ್ಲಿ ಶಬ್ದ ಪ್ರಯೋಗ ಹೀಗಿದೆ, ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ. ಅವರಿಗೆ ಸರಿಯಾದ ಬುದ್ಧಿ ಅಂದರೆ ಏನು ಅಂದರೆ ಹೇಳ್ತಾ ಇದ್ದಾರೆ, ಯಾವಾಗಲೂ ದುಃಖ ತರಂಗ, ಜ್ಞಾನವೆಂಬುದೇ ಮಿಥ್ಯ ಅಸಮೀಚೀನ ದುಃಖ ತರಂಗವೇ. ಈ ದೈತ್ಯರ ಸ್ವರೂಪದಲ್ಲಿ ತಿಳುವಳಿಕೆ ಹೇಗಿರುತ್ತೆ ಅಂದರೆ ಜ್ಞಾನವೆಂಬುದೇ ಮಿಥ್ಯ, ತಪ್ಪಾದ ತಿಳುವಳಿಕೆ, ಸುಳ್ಳು ತಿಳುವಳಿಕೆ ಅಥವಾ ವಿರುದ್ಧ ತಿಳುವಳಿಕೆ ಇರುತ್ತೆ. ನಂತರ ಅಸಮೀಚೀನ ಮಿಥ್ಯಾ ಅಸಮೀಚೀನ ಸುಳ್ಳು ಅಥವಾ ವಿಪರೀತ ಜ್ಞಾನವಿರುತ್ತೆ. ನಂತರ ದುಃಖ ತರಂಗವೇ, ಯಾವಾಗ ಸದಾಕಾಲ ದುಃಖಗಳ ತರಂಗ ಬರ್ತಾನೇ ಇರುತ್ತವರಿಗೆ. ಅದೇ ಸಮೀಚೀನ ಬುದ್ಧಿ, ಅವರಿಗೆ ಅದೇ ಸಮೀಚೀನ ಬುದ್ಧಿ. ಅಂದರೆ ತಪ್ಪಾದ ತಿಳುವಳಿಕೆ, ವಿಪರೀತ ತಿಳುವಳಿಕೆ, ಸುಳ್ಳಾದ ತಿಳುವಳಿಕೆ, ಅದರಿಂದಾಗಿ ದುಃಖಗಳು ಬರುವುದೇ ಅವರಿಗೆ ಸರಿಯಾದ ಬುದ್ಧಿ ಅಂತ. ಅಂದರೆ ಕಲಿಯನ್ನು ಕೇಳಿದರೆ ನಿನ್ನ ಬುದ್ಧಿ ಅಂತ ಅದು, ಏ ನನ್ನ ಬುದ್ಧಿ ಕರೆಕ್ಟ್ ಆಗಿದೆ, ನಂದು ಸಮೀಚೀನ ಬುದ್ಧಿ ಅಂತ. ಅಂದರೆ ಯಾವುದಿದೆ? ತಪ್ಪಾದ ತಿಳುವಳಿಕೆ ಇದೆ, ವಿಪರೀತ ಬುದ್ಧಿ ಇದೆ. ಯಾವುದು ತಿಳಿಬೇಕು ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡಿದ್ದಾನೆ. ಆದರೆ ಅದನ್ನು ಏನಂತಾನಾತ? ನಂದು ಸಮೀಚೀನ ಬುದ್ಧಿ ಅಂತ ಅದನ್ನೇ ಹೇಳ್ತಾ ಇದ್ದಾನೆ. ಜ್ಞಾನವೆಂಬುದೇ ಮಿಥ್ಯಾ, ಅಸಮೀಚೀನ ದುಃಖ ತರಂಗವೇ, ಸಮೀಚೀನ ಬುದ್ಧಿ ನಿರಂತರದಿ ಕರಗಿಹುವುದು ದೈತ್ಯರಳು. ಆ ಕಲಿಯಲ್ಲಿ ನಿರಂತರ ಇದೇ ಬುದ್ಧಿ ಇರುತ್ತೆ, ಅದನ್ನೇ ಅವರು ಸಮೀಚೀನ ಬುದ್ಧಿ ಅಂತ ತಿಳ್ಕೊಂಡಿರ್ತಾರೆ. ಅದರಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಅಜ್ಞಾನ ಮಿಥ್ಯಾಜ್ಞಾನ. ಅಜ್ಞಾನ ಅಂದರೆ ಯಾವುದು ಇರಬೇಕೋ ಅದು ಇಲ್ಲದೆ ಹೋಗೋದು, ಯಾವ ಜ್ಞಾನ ಇರಬೇಕೋ ಅದು ಇಲ್ಲದೆ ಹೋಗೋದು, ಯಾವುದು ಇರಬಾರದು ಅದು ಚೆನ್ನಾಗಿರೋದು, ವಿಪರೀತ ಜ್ಞಾನ. ಇಂಥ ಸ್ವರೂಪ ಕಲಿದಾದರೆ ಆ ಕಲಿಕ್ಕಿಂತ ಶತಗುಣದಿ ಹೀನಲೆಣಿಪರು. ಯಾರು ಅಂದರೆ ಈ ಕಲಿಭಾರಿಯ ಅಲಕ್ಷಿ, ಅಲಕ್ಷ್ಮೀ ಅಂತ ಹೇಳ್ತಾರೆ, ಅಲಕ್ಷಿ ಅಂತಲೂ ಕರೀತಾ ಇದ್ದಾರೆ. ಕಲಿಮಾನಿನಿಗೆ ನಂತರ ಅವಳಿಕ್ಕಿಂತ 100 ಗುಣದಿಂದ ಕಡಿಮೆ ವಿಪ್ರಚಿತ್ತಿ ಅಂತ ದೈತ್ಯ. ಕಲಿಕ್ಕಿಂತ ಕಲಿಭಾರ್ಯ 100 ಗುಣದಿಂದ ಕಡಿಮೆ, ಅವಳಿಕ್ಕಿಂತ 100 ಗುಣದಿಂದ ವಿಪ್ರಚಿತ್ತಿ ಎಂಬ ದೈತ್ಯ ನೀಚ. ಈ ವಿಪ್ರಚಿತ್ತಿಗೆ ಊನಶತಗುಣ ಕಾಲನೇಮಿಯ ಕಂಸನೆನಿಸಿದನು. ವಿಶೇಷವಾಗಿ 100 ಗುಣಗಳ ಕಡಿಮೆ ಯಾರು ಕಾಲನೇಮಿಯೇ ಅವನೇ ಕಂಸ ಅಂತ ಕರೆಸಿದ. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಮಿಥ್ಯಾ ಜ್ಞಾನೇ ಜ್ಞಾನ ಬುದ್ಧಿ ದುಃಖೇ ಚ ಸುಖ ಬುದ್ಧಿಮಾನ್ ತಸ್ಮಾತ್ ಕಲಿಸಮ್ಮು ಲೋಕೇ ಶಿವಭಕ್ತೌ ನ ಕುತ್ರಚಿತ್ ದುರ್ಯೋಧನ ಸಯೇವೋಕ್ತಃ ದುಃಖಾತ್ಯಂತ ಸ್ವರೂಪವಾನ್. ಈ ಕಲಿ ಅವನೇ ದುರ್ಯೋಧನ, ಅತ್ಯಂತ ದುಃಖ ಸ್ವರೂಪ. ಅವನಲ್ಲಿ ತಪ್ಪಾದ ತಿಳುವಳಿಕೆ, ಸುಳ್ಳಾದ ತಿಳುವಳಿಕೆ ಇರುತ್ತೆ. ಅದನ್ನು ಅಂತಹ ತಿಳುವಳಿಕೆ ಅವನು ಇಟ್ಟುಕೊಂಡು ಅದೇ ಜ್ಞಾನ ಜ್ಞಾನ ಅಂತ ಹೇಳ್ಕೊಂಡಿರ್ತಾನೆ. ಅತ್ಯಂತ ದುಃಖ ಸ್ವರೂಪ ಅವನದ್ದು. ತಸ್ಮಾತ್ ಶತಗುಣಾಂಶೇನ ಕಲಿಭಾರಯ್ಯಾತು ಸರ್ವದಾ. ಈ ವಿಶೇಷವಾಗಿರತಕ್ಕಂಥ ಈ ಕಲಿಕ್ಕಿಂತ ಕಲಿಭಾರಿಯ 100 ಗುಣದಿಂದ ಕಡಿಮೆಯಾಗಿದ್ದಾಳೆ. ಅಲಕ್ಷ್ಮೀ ರೀತಿ ವಿಖ್ಯಾತ ಸಾಲ ಸ್ವಲೋಕೆ ಮಂಥರಾಸ್ಮೃತ. ಆಕೆಯೇ ಅಲಕ್ಷ್ಮೀ, ಅಲಕ್ಷಿ ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡ್ತಾ ಇದ್ದಾಳೆ. ಆಕೆಯೇ ಲೋಕದಲ್ಲಿ ಮಂಥರ ಅಂತಾಗಿದ್ದ. तस्याः शतगुणांशोनः विप्रचित्तिस्तु सर्वदा. ಆ ಅಲಕ್ಷ್ಮಿಗೆ 100 ಗುಣ ಕಡಿಮೆಯಾದವನು ಯಾರು ಅಂತ ಹೇಳಿದರೆ ವಿಪ್ರಚಿತ್ತಿ ಜರಾಸಂದ ಸಹೇ ಹೋಕ್ತ ಕಾಲನೇಮಿಹಿ ತತಃ ಪರಂ. ಆ ವಿಪ್ರಚಿತ್ತಿಯೇ ವಿಶೇಷವಾಗಿ ಜರಾಸಂಧ ಅಂತ ಕರೆಸಿಕೊಂಡಿದ್ದಾನೆ. ವಿಶೇಷವಾಗಿ ಕಾಲನೇಮಿಹಿ ತತಃ ಪರಂ ತಸ್ಮಾತ್ ಶತಗುಣಾಂಶೋನಃ ಸವೈ ಕಂಸಸ್ತು ವಿಶ್ರುತಃ. ಆ ಜರಾಸಂಧ ಯಾರು ಅಂದರೆ ವಿಪ್ರಚಿತ್ತಿ, ಅವನಕ್ಕಿಂತ 100 ಗುಣ ಕಡಿಮೆಯಾದವ ಕಾಲನೇಮಿ, ಅವನೇ ಕಂಸ ಅಂತ ಕರೆಸಿಕೊಂಡಿದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ಇದರಲ್ಲಿ ಯಾರು ಯಾರು ಹೇಗೆ ಹೇಗೆ ಅದನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿ ಅಹಂಕಾರ ತಮೋ ಅಹಂಕಾರಕ್ಕೆ ಮನಸ್ತತ್ವಕ್ಕೆ ಎಲ್ಲದಕ್ಕೂ ನಿಯಾಮಕ. ಕುಲಕ್ಷ್ಮಿ ತಮೋ ಗುಣದಿಂದ ಕೂಡಿದ ಬುದ್ಧಿ ತತ್ವಕ್ಕೆ ನಿಯಾಮಕಳು. ನಂತರ ವಿಪ್ರಚಿತ್ತಿ ತಮೋ ಗುಣಾತ್ಮಕವಾದ ಚಿತ್ತಕ್ಕೆ ನಿಯಾಮಕ. ನಂತರ ವಿಶೇಷವಾಗಿರತಕ್ಕಂಥ ಕಾಲನೇಮಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ತಮೋ ಗುಣದಿಂದ ಕೂಡಿಕೊಂಡಿರತಕ್ಕಂಥ ಅಹಂಕಾರ ಮತ್ತು ಮನಸ್ಸಿಗೆ ಅವರು ನಿಯಾಮಕರಾಗಿದ್ದಾರೆ. ಅಂದರೆ ಇಲ್ಲಿ ನಾವು ನೋಡಬೇಕಾಗಿದ್ದೇನು ಅಂದರೆ ಈ ದೈತ್ಯರು ಅವರ ತಾರತಮ್ಯ ತಿಳ್ಕೋಬೇಕು. ಅವರು ನಮ್ಮ ಶರೀರದಲ್ಲಿ ಯಾವ ಯಾವ ತತ್ವಗಳಲ್ಲಿ ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿಗಿಂತ ಎಷ್ಟೆಷ್ಟು ಕಡಿಮೆ ಇದ್ದಾರೆ ಅಂತ ಚೆನ್ನಾಗಿ ತಿಳಿದು ನಮ್ಮ ಶರೀರದಲ್ಲಿ ಅವರು ಎಲ್ಲಿದ್ದಾರೆ ಎಂಬುದು ಚಿಂತನೆ ಮಾಡಿ ಮುಂದೆ ಅಂದರೆ ನಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತನೇ ಅವರಲ್ಲಿದ್ದಾನೆ. ನಮ್ಮ ಸ್ವಾಮಿಯಲ್ಲಿ ನಾವು ಶರಣಾಗತರಾಗಿ ಸರ್ವಕರ್ಮ ಸಮರ್ಪಣೆಯನ್ನು ಭಗವಂತನಲ್ಲಿ ಮಾಡಿದರೆ ಅವಾಗ ಭಗವಂತ ಏನು ಮಾಡುತ್ತಾನೆ, ಈ ದೈತ್ಯರಿಗೆಲ್ಲ ಪಾಪಕರ್ಮವನ್ನು ಕೊಟ್ಟು ಸಜ್ಜನರನ್ನು ಉದ್ಧಾರ ಮಾಡುತ್ತಾನೆ. ಆದ್ದರಿಂದ ಅಷ್ಟೇ ಅಲ್ಲ, ನಮ್ಮೊಳಗಿರುವ ಸ್ವಾಮಿಯೇ ಅವರೊಳಗಿದ್ದು ಅವರಿಗೆ ಶಕ್ತಿಹೀನರನ್ನಾಗಿ ಮಾಡುತ್ತಾನೆ. ನಮ್ಮೊಳಗೆ ದೈತ್ಯರಿದ್ದಾರೆ, ನಮ್ಮ ಬಿಂಬಮೂರ್ತಿಯೇ ನಮ್ಮ ಶರೀರದೊಳಗಿರುವ ತತ್ವಗಳಲ್ಲಿರತಕ್ಕಂಥ ದೈತ್ಯರಲ್ಲಿರುವ ಭಗವಂತ, ನಮ್ಮೊಳಗಿರುವ ಭಗವಂತ ಒಬ್ಬನೇ. ನಮ್ಮ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ನೀನೇ ದೈತ್ಯರೊಳಗಿದ್ದಿ, ನೀನೇ ಅವರಿಗೆ ನಮ್ಮ ಕರ್ಮಾನುಸಾರ ಅವರ ಕರ್ಮಾನುಸಾರ ಬಲ ಕೊಡುವಂಥವ, ನೀನೇ ಈಗ ವಿಶೇಷವಾಗಿ ದೈತ್ಯರಲ್ಲಿ ಇದ್ದುಕೊಂಡು ಅವರಿಗೆ ಶಕ್ತಿ ಹ್ರಾಸವನ್ನು ಮಾಡಿ ನಮ್ಮ ಶರೀರದೊಳಗಿರತಕ್ಕಂಥ ದೈತ್ಯರು ಶಕ್ತಿ ಇಲ್ಲದೆ ಬಿದ್ದು ಒದ್ದಾಡುವಂತೆ ಮಾಡಬೇಕು ಹರಿಯೇ ಅಂತ ನಮ್ಮೊಳಗಿರುವ ಸ್ವಾಮಿಯನ್ನು ನಾವು ಸೇವಾ ಮಾಡಿದರೆ ಈ ಸ್ವಾಮಿಯೇ ದೈತ್ಯರಲ್ಲಿ ಇದ್ದುಕೊಂಡು ಅವರ ಶಕ್ತಿ ಹ್ರಾಸ ಆಗುವಂತೆ ಮಾಡಿ ಎಲ್ಲಿ ನಮ್ಮ ಶರೀರದೊಳಗಿರತಕ್ಕಂಥ ದೈತ್ಯರಲ್ಲಿ ಶಕ್ತಿ ಹ್ರಾಸ ಆಗುವಂತೆ ಮಾಡಿ ನಮ್ಮಲ್ಲಿ ದೇವತೆಗಳಿಗೆ ಬಲವನ್ನು ಕೊಟ್ಟು ನಮಗೆ ವಿಶೇಷ ಸಾಧನೆ ಮಾಡಿಸ್ತಾನೆ. ಇದು ನಮ್ಮ ಶರೀರದೊಳಗೆ ದೈತ್ಯರ ತಾರತಮ್ಯ ತಿಳಿದು ಆಯಾ ತತ್ವಗಳಲ್ಲಿ ಯಾವ ಯಾವ ದೈತ್ಯರಿದ್ದಾರೆ ತಿಳಿದು, ಇಡೀ ಶರೀರದೊಳಗೆ ಯಾರ್ಯಾರು ಎಲ್ಲಿದ್ದಾರೆ ಎಂದು ತಿಳಿದು ಭಗವಂತನಲ್ಲಿ ಇವರನ್ನು ಸದೆಬಡಿಯಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಹೇಗೆ? ಒಂದು ಸೂತ್ರದ ಮೂಲಕ, ಮಮ ಸ್ವಾಮಿ ಹರಿರನಿತ್ಯಂ ಸರ್ವಸ್ಯ ಪತರೇ ವಚ ಎಂಬುದರ ಮೂಲಕ. ಹಾಗಾದರೆ ಈ ದೈತ್ಯರು ಎಲ್ಲೆಲ್ಲಿದ್ದಾರೆ ಎಂಬುದನ್ನು ತಿಳ್ಕೊಂಡ್ರೆ ಕಾಲನೇಮಿ ತಮೋಗುಣದಿಂದ ಕೂಡಿದಂಥ ಅಹಂಕಾರ ಮನಸ್ಸು ಅಲ್ಲಿದ್ದಾನೆ. ಇನ್ನು ಮಧುಕೈಟಭರು ಅಂತ ಬರ್ತಾ ಇದ್ದಾರೆ. ಆ ಮಧುಕೈಟಭರು ತಮೋಗುಣ ಮತ್ತು ಆ ತಮೋಗುಣದಿಂದ ಪ್ರಭಾವಿತವಾಗಿರತಕ್ಕಂಥ ಮನಸ್ಸು ಬುದ್ಧಿಯಲ್ಲಿ ಇರ್ತಾರೆ ಮಧುಕೈಟಭರು. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಕಾಲನೇಮಿಗೆ ಪಂಚಗುಣದಿಂ. ಈ ವಿಶೇಷವಾಗಿರತಕ್ಕಂಥ ಕಲಿಗೆ 100 ಗುಣದಿಂದ ಕಡಿಮೆಯಾದವಳು ಅಲಕ್ಷ್ಮಿ. ಇವಳಿಗಿಂದ 100 ಗುಣಹೀನ ವಿಪ್ರಚಿತ್ತಿ, ಆ ಜರಾಸಂಧನೇ ವಿಪ್ರಚಿತ್ತಿ. ಇವನಿಗಿಂತ 100 ಗುಣ ಕಡಿಮೆಯವ ಕಾಲನೇಮಿ, ಅವನೇ ಕಂಸನಾಗಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಹೀನಳೆಣಿಪಳು ದಶಗುಣ ಶತಗುಣದಿ ಕಲಿಮಾನಿನಿಗೆ ಶತ ವಿಪ್ರಚಿತ್ತಿಗೆ ಊನ ಶತಗುಣ ಕಾಲನೇಮಿಗೆ ಕಂಸನೆನಿಸಿದನು. ನಂತರ ಮುಂದೆ ಹೇಳ್ತಾರೆ, ಕಾಲನೇಮಿಗೆ ಈ ಕಾಲನೇಮಿಗೆ ಪಂಚಗುಣದಿಂ ಕೀಳ ಮಧು ಕೈಟಭರು. ಆ ವಿಶೇಷವಾಗಿ ಈ ಕಾಲನೇಮಿಗಿಂತ 5 ಗುಣದಿಂದ ಹೀನರು ಯಾರು ಅಂದ್ರೆ ಮಧುಕೈಟಭರು. ಜನ್ಮವ ತಾಳಿ ಇಳೆಯೊಳು ಹಂಸ ಡಿಬಿ ಕಹ್ವಯದಿ ಕರೆಸಿದರು. ಅವರೇ ಹಂಸ ಡಿಬಿಕಾ ಅಂತ ಬಂದರು ಕೃಷ್ಣಾವತಾರ ಕಾಲದಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ, ತಸ್ಮಾತ್ ಪಂಚಗುಣೈರ್ ಹೀನವು ಮಧುಕೈಟವ ಸಂಜ್ಞಕವು ತಾವೇವ ಹಂಸ ಡಿಬಿಕವು ಜ್ಞೇಯವು ತೌಚ ಜನಾರ್ದನೇ ಇದೆ. ಅವರು ವಿಶೇಷವಾಗಿರತಕ್ಕಂಥ ಹಂಸ ಡಿಬಿಕರು 5 ಗುಣದಿಂದ ಹೀನರು, ಕಾಲನೇಮಿಕ್ಕಿಂತ 5 ಗುಣದಿಂದ ಹೀನರು. ಈ ದ್ವಾಪರ ಯುಗದಲ್ಲಿ ಕೃಷ್ಣನ ಮೇಲೆ ಅವರು ದ್ವೇಷವನ್ನು ಸಾಧಿಸಿದರು. ಹೇಗೆ ಅಂದರೆ, ಹಂಸ ಡಿಬಿಕಾ ಅಂತ ಮಧುಕೈಟಭರೇ ಬಂದು ಭಗವಂತನ ಮೇಲೆ ದ್ವೇಷವನ್ನು ಸಾಧಿಸಿದರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಐಳ ನಾಮಕ ವಿಪ್ರಚಿತ್ತಿ ಸಮಾನು ಸಮಾಳು ಎನ್ನುವ ಹಿರಣ್ಯ ಕಶ್ಯಪು ಶೂಳ ಪಾಣಿ ಭಕ್ತ ನರಕಗೆ ಶತಗುಣಾಧಮನು. ಹೇಳ್ತಾಳೆ, ಇಳ ಅಂದರೆ ಭೂದೇವಿ, ಐಳ ಅಂದರೆ ಭೂದೇವಿ ಪುತ್ರನಾಗಿರತಕ್ಕಂಥ ನರಕಾಸುರ. ಈ ನರಕಾಸುರ ವಿಪ್ರಚಿತ್ತಿಗೆ ಸಮಾಳು ಎನಿಸಿಕೊಂಬುವ ಅಂದರೆ ಸಮಾನ ಅಂತ ಕರೆಸಿಕೊಳ್ಳುತ್ತಾನೆ. ಈ ವಿಪ್ರಚಿತ್ತಿಗೆ ನರಕಾಸುರ ಸಮ ಅಂತ ಕರೆಸಿಕೊಳ್ತಾ ಇದೆ. ಈ ಶೂಲಪಾಣಿ ಭಕ್ತ ವಿಶೇಷವಾಗಿರತಕ್ಕಂಥ ಈ ತ್ರಿಶೂಲಧರನಾಗಿರತಕ್ಕಂಥ ರುದ್ರದೇವರ ಭಕ್ತ ನರಕಾಸುರನಿಗೆ ಹಿರಣ್ಯಕಶ್ಯಪು, ಹಿರಣ್ಯಕಶ್ಯಪ ಎಂಬ ಮಹಾದೈತ್ಯ ಈ ನರಕಾಸುರನಕ್ಕಿಂತ ಶತಗುಣಾಧಮನು 100 ಗುಣ ಅಧಮನು ನೀಚನಾಗಿದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದೆ. అలా చెప్తారు, ఇలా భూ తదాత్మజో నరక తదుక్తం విప్రచిత్తి సమోజ్ఞేయో భౌమో వై భూతలే స్మృత ఇది. ఈ భూతలదల్లి తారతమ్యవన తెలియో కాలక్కే ವಿಪಚಿತ್ತಿಗೆ ಸಮಾನರಾದವರು ಇದ್ದಾರೆ. ಯಾರು ಅಂದರೆ ನರಕ, ನರಕಾಸುರ. ತಸ್ಮಾತ್ ಶತಗುಣೈ ಊನೋ ಹಿರಣ್ಯಕಶಿಪು ಸ್ಮೃತ. ಅಂದರೆ ವಿಶೇಷವಾಗಿರತಕ್ಕಂಥ ಈ ನರಕಾಸುರನಿಗಿಂತ ಹಿರಣ್ಯಕಶಿಪು 100 ಗುಣದಿಂದ ನೀಚನಾಗಿದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಈ ನರಕಾಸುರಾದಿಗಳೆಲ್ಲ ಅವರು ಎಲ್ಲೆಲ್ಲಿ ನಮ್ಮ ಒಳಗಿರತಕ್ಕಂಥ ತತ್ವಗಳಲ್ಲಿದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ತಮೋ ಗುಣ ಹಾಗೆಯೇ ಹೀನವಾದ ಮನಸ್ಸು ಬುದ್ಧಿ. ಇನ್ನ ಹಿರಣ್ಯಾಕ್ಷ ತಮೋ ಗುಣಾತ್ಮಕವಾಗಿರತಕ್ಕಂಥ ಮನಸ್ತತ್ವಕ್ಕೆ ನಿಯಾಮಕ. ನಂತರ ಮಣಿಮಂತ, ನಂತರ ಬಕಾಸುರ, ನಂತರ ತಾರಕಾಸುರ, ನಂತರ ಚಂಬಕಾಸುರ, ನಂತರ ವಿಶೇಷವಾಗಿ ಸಾಲ್ವ, ಹಿಡಿಂಬ, ಬಾಣಾಸುರ, ದ್ವಾಪರ, ನಮುಚಿ, ಇಲ್ವರ, ವಾತಾಪಿ, ಧೇನುಕ, ಕೇಶಿ, ತೃಣಭರ್ತ, ಮಾಸ, ಲವಣಾಸುರ, ದುಂಧುಮಾರ, ಹಂಸ, ಡಿಬಿಕ, ಪೌಂಡ್ರಕ, ಕೂಪಕರ್ಣ, ದುಶ್ಯಾಸನ, ವೃಷಸೇನ, ವಿಕರ್ಣ, ಕುಭಾಂಡ, ರುಗ್ಮಿ, ಶತಧ್ವನಿ, ಅಂದರೆ ಶತಧನ್ವ ಅಂತ ಹೇಳ್ತಾ ಇದ್ದಾರೆ. ನಂತರ ಕಿರ್ಮೀರ, ವೇನ, ಸೈಂಧವ ಅಂತ ಇಷ್ಟರ ಪರ್ಯಂತ ಇರತಕ್ಕಂಥ ಈ ಎಲ್ಲ ದೈತ್ಯರ ಪಟ್ಟಿಯನ್ನು ಹೇಳುತ್ತಾ ಅವರ ತಾರತಮ್ಯವನ್ನು ಹೇಳುತ್ತಾ ಬರ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಚೆನ್ನಾಗಿ ಬರಕೊಂಡು ಯಾರು ಯಾರು ಯಾವ ಯಾವ ಕಡೆ ಇದ್ದಾರೆ, ಯಾರಿಗಿಂತ ಯಾರು ಹೆಚ್ಚು ಯಾರು ಕಡಿಮೆ, ಇದು ಚೆನ್ನಾಗಿ ನಮ್ಮ ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತ ದಾಸರಾಯರು ತಿಳಿಸಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನ ಪದ್ಯ ಯಾವುದು? ವಿಶೇಷವಾಗಿರತಕ್ಕಂಥ ಜ್ಞಾನವೆಂಬುದೇ ಮಿಥ್ಯಾ ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ ಅಂತ ಏನು 12ನೆಯ ಪದ್ಯವೇನಿದೆ ಅದರ ಅರ್ಥ ನಾವು ಬರೆದುಕೊಳ್ಳಬೇಕು, ವಿಸ್ತಾರವಾಗಿ ಬಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆಯಿಂದ ಒಂದು 28ನೆಯ ತಾರೀಖುವರೆಗೂ ಈ ಪಕ್ಷಮಾಸದ ಪ್ರಯುಕ್ತ ಅತ್ಯಂತ ಬೇಕಾದವರ ಒಂದು ಕಾರ್ಯಕ್ರಮಗಳಿಗೆ ಹೋಗಲೇಬೇಕಾಗುತ್ತೆ. ಆ ಭೋಜನಾದಿಗಳು ಆಗಿ ಬರುವುದರೊಳಗೆ ತಡ ಆಗುತ್ತೆ, ಆದ್ದರಿಂದ 4 ಗಂಟೆಗೆ ಆಗಲ್ಲ. ಆದ ಕಾರಣ ಈ ಒಂದು 28ನೆಯ ತಾರೀಖುವರೆಗೂ ಹರಿಕಥಾಮೃತ ಸಾರ ಮಾತ್ರ ಇಟ್ಟುಕೊಳ್ಳೋಣ. ಅದು 5ರಿಂದ 6 ಗಂಟೆವರೆಗೂ ಹರಿಕಥಾಮೃತ ಸಾರ ನಾಳೆಯಿಂದ ನಡೆಯುತ್ತೆ. ಇವತ್ತು ಹರಿಕಥಾಮೃತ ಸಾರಕ್ಕೆ ನಿಲ್ಲಿಸೋಣ. 28 ನಂತರ ವಿಶೇಷವಾಗಿ ಭಾರತ, ಭಾಗವತ ಅದನ್ನು ಇಟ್ಟುಕೊಳ್ಳೋಣ. ರಾತ್ರಿ 9ರಿಂದ 1 ಗಂಟೆ ಪರ್ಯಂತ ಗರುಡ ಪುರಾಣ ಇದ್ದೇ ಇರುತ್ತೆ. ಆ ಗರುಡ ಪುರಾಣಕ್ಕೆ ಎಲ್ಲರೂ ಸೇರಿಕೊಳ್ಳಬಹುದು. ಅದನ್ನು ಜೂಮ್ ಅಂತ ಒಂದು ಆ್ಯಪ್ ಮೂಲಕ ಕೆಲವರಿಗೆ ತಮಿಳ್ನಾಡಿನಿಂದ ಬಂದಿರತಕ್ಕಂಥ ಟೀಮ್ ಇದ್ದಾರೆ, ಅವರಿಗೆ ಕೊಡ್ತಾ ಇದೆ. ನಿಮಗೆಲ್ಲ ಕೂಡ ವಿಶೇಷವಾಗಿ ಯೂಟ್ಯೂಬಲ್ಲೇ ಕೊಡ್ತಾ ಇದೆ. ಯಾರಿಗೆ ಜೂಮ್ ಕಾಂಟ್ಯಾಕ್ಟು ಜಾಯಿನ್ ಆಗಬೇಕಾದ ಕ್ರಮವೆಲ್ಲ ಕೂಡ ಆ್ಯಪಲ್ಲಿ ಕೊಟ್ಟಿದೆ, ಗ್ರೂಪಲ್ಲಿ. ಅದು ಆಗದೇ ಇರತಕ್ಕಂಥವರು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಬಂದು ರಾತ್ರಿ 9 ಗಂಟೆಗೆ ಗರುಡ ಪುರಾಣ ಕೇಳಬಹುದು. ಗರುಡ ಪುರಾಣ ಅದರಲ್ಲಿ ಸಾಮಾನ್ಯವಾಗಿ 13ನೆಯ ಅಧ್ಯಾಯ ಪರ್ಯಂತ ಆಗಿಬಿಡುತ್ತೆ. ಸಾಮಾನ್ಯವಾಗಿ 14, 15, 16 ಅಧ್ಯಾಯಗಳು ಜ್ಞಾನ ಪ್ರಧಾನವಾದ್ದು, ಒಳ್ಳೆ ಜ್ಞಾನ ಇರುತ್ತಲ್ಲಿ. ಅದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದೆ. 14ನೇ ಅಧ್ಯಾಯ ಮುಗಿತು, 15ನೇ ಅಧ್ಯಾಯ ನಡೀತಾ ಇದೆ. 15, 16 ಒಳ್ಳೆ ಒಳ್ಳೆ ನಮ್ಮ ಶರೀರದಲ್ಲಿ ಚಿಂತನೆ ಮಾಡಬೇಕಾದ ಕ್ರಮಗಳು ಇವತ್ತೆಲ್ಲ ಬರ್ತಾ ಇದೆ. ಈ 3 ಅಧ್ಯಾಯಗಳು ಕೇಳಿದ ನಂತರ ಮತ್ತು ಮೊದಲಿನಿಂದ ನರಕ, ನರಕಗಳು, ದಕ್ಷಿಣ ಮಾರ್ಗ, ಅಲ್ಲಿ ಪಾಪಿಗಳು ಹೋಗುವುದು, ಅವೆಲ್ಲವೂ ಕೂಡ ಹೇಳ್ತಾ ಬರ್ತಾರೆ. ಇದನ್ನು ಈ 3 ಅಧ್ಯಾಯಗಳನ್ನು ಆದಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಎಲ್ಲರೂ ಈ ಸದವಕಾಶವನ್ನು ಉಪಯೋಗಿಸಿಕೊಳ್ಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ರಾತ್ರಿ ಪುನಃ 9 ಗಂಟೆಗೆ ಸೇರೋಣ. ಈಗ ನಿಲ್ಲುತ್ತೆ. ನಾಳೆಯಿಂದ 28ನೇ ತಾರೀಕುವರೆಗೂ ಕೂಡ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ಹರಿಕಥಾಮೃತ ಸಾರ ಮಾತ್ರ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಸುಸ್ತಾಗಿರುತ್ತೆ, ದೂರಭಾರದಿಂದ ಹೋಗಿ ಬರುವುದಾದ್ದರಿಂದ ಚೂರು ವ್ಯತ್ಯಾಸಗಳಿರುತ್ತೆ. ಎಲ್ಲರೂ ಸಹಕಾರ ಕೊಡಬೇಕಾಗಿ ಕೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ರಾತ್ರಿ 9 ಗಂಟೆಗೆ ಗರುಡ ಪುರಾಣಕ್ಕೆ ಸೇರೋಣ ಮತ್ತು ನಾಳೆಯಿಂದ 28ನೇ ತಾರೀಕುವರೆಗೂ ಸಂಜೆ 5 ಗಂಟೆಗೆ ಹರಿಕಥಾಮೃತ ಸಾರಕ್ಕೆ ಸೇರೋಣ.